ರಾಮಾಯಣ
ಮಹರ್ಷಿ ವಿಶ್ವಾಮಿತ್ರರು ರಾಮ ಮತ್ತು ಲಕ್ಷ್ಮಣರನ್ನ ಅಯೋಧ್ಯಾಪತಿ ದಶರಥರಿಂದ ಕೇಳಿದ ಸಮಯ ದಶರಥನಿಗೆ ಹೃದಯಾಘಾತವಾಗುವಂತಿತ್ತು. ತನ್ನ ಮೋಹದ ರಾಮನನ್ನು ಕೊಡುವುದೆಂದರೆ ತನ್ನ ಪ್ರಾಣವನ್ನೇ ತೆಗೆದುಕೊಂಡಂತೆ. ಆದರೆ ವಚನ ಕೊಟ್ಟಾಗಿದೆ. ಇಂತಹ ಧರ್ಮ ಸಂಕಟದಲ್ಲಿ ಮಹಾರಾಜ ದಶರಥ ಸಿಲುಕಿ ಹೋಗಿದ್ದರು. ಆದರೆ ಇನ್ನೊಂದೆಡೆ ಮಹರ್ಷಿ ವಿಶ್ವಾಮಿತ್ರರ ತಾಳ್ಮೆ ಕಳೆದು ಹೋಗುತ್ತಿತ್ತು.
ಹೇಳಿ ಮಹಾರಾಜ, ನಿಮ್ಮ ಈ ಮೌನ ನಮ್ಮ ಪ್ರಶ್ನೆಗೆ ಉತ್ತರವಲ್ಲ. ಹೇಳಿ ರಾಜನ್, ಹೇಳಿ. ಯಾಕೆ ಮಾತನಾಡುತ್ತಿಲ್ಲ? ಈ ಮೌನವೇಕೆ? ನೀವು ನಮಗೆ ವಚನ ನೀಡಿದ್ದೀರಾ?
ಮಹರ್ಷಿ ನಿಮ್ಮ ನಿರ್ಣಯದ ಪ್ರತೀಕ್ಷೆ ಮಾಡುತ್ತಿರುವರು. ದಯವಿಟ್ಟು ಮಾತನಾಡಿ.
ರಾಮ, ರಾಮ,
ಏನಾಯಿತು ಮಹಾರಾಜ? ತಾವು ಏಕೆ ಮಾತನಾಡುತ್ತಿಲ್ಲ? ಹೇ ಭಗವಂತ, ಯಾರಾದರೂ ರಾಜವೈದ್ಯರನ್ನು ಬೇಗ ಬರ ಹೇಳಿ, ಬೇಗ. ಮಹಾರಾಜರು ಮೂರ್ಛೆ ಹೋಗಿದ್ದಾರೆ.
ಮಹಾರಾಜರಿಗೆ ಏನೋ ಆಗಿದೆ.
ಹೇ ಪ್ರಭು, ಹೀಗೆ ಯಾವತ್ತೂ ನಡೆದಿದ್ದೇ ಇಲ್ಲ.
ಬಹುಶಃ ಮಹಾರಾಜರಿಗೆ ಆಘಾತವಾಗಿರಬೇಕು.
ಮಹಾರಾಜ, ಮಹಾರಾಜ, ಸುಮಂತ, ಏನಾಯ್ತು ಮಹಾರಾಜರಿಗೆ?
ಚಿಂತೆ ಮಾಡದಿರಿ ಮಹಾರಾಣಿ ಕೌಸಲ್ಯ, ರಾಜವೈದ್ಯರು ಮಹಾರಾಜರನ್ನು ಉಪಚರಿಸುತ್ತಿದ್ದಾರೆ.
ಆದರೆ ಮಹಾರಾಜರಿಗೆ ಏಕೆ ಎಚ್ಚರವಾಗುತ್ತಿಲ್ಲ? ವೈದ್ಯರೇ, ನೀವು ಏಕೆ ಉಪಚರಿಸುತ್ತಿಲ್ಲ?
ಚಿಂತೆ ಮಾಡಬೇಡಿ ಮಹಾರಾಣಿ, ಮಹಾರಾಜರಿಗೆ ಏನೂ ಆಗಿಲ್ಲ. ನಾನು ಔಷಧಿಯನ್ನ ಕೊಟ್ಟಾಗಿದೆ. ಋಷಿವರೆಣ್ಯ, ನಿಮ್ಮಲ್ಲಿ ಒಂದು ವಿನಂತಿ. ನೀವು ಮಹಾರಾಜರಿಗೆ ಈ ಸದ್ಯಕ್ಕೆ ಏನನ್ನೂ ಕೇಳಬೇಡಿ.
ಇಂತಹ ದುರ್ಬಲ ರಾಜನನ್ನು ಈ ವಿಶ್ವಾಮಿತ್ರ ಯಾವತ್ತೂ ನೋಡಿಲ್ಲ. ಅಯೋಧ್ಯ ನರೇಶನ ಈ ದುರ್ಬಲತೆ ಅಯೋಧ್ಯೆಗೆ ಶುಭವಲ್ಲ.
ರಾಮ,
ಮಹಾರಾಜ, ನಿಮಗೆ ಏನೂ ಆಗಿಲ್ಲ ತಾನೆ? ಹೇಗಿದ್ದೀರಾ?
ನನಗೆ ಏನೂ ಆಗಿಲ್ಲ. ಆದರೆ ಮಹರ್ಷಿ, ನೀವು ನನ್ನಿಂದ ನನ್ನ ನೇತ್ರಗಳನ್ನೇ ಕಸಿದುಕೊಳ್ಳದಿರಿ. ರಾಮ ಮತ್ತು ಲಕ್ಷ್ಮಣರಲ್ಲಿ ನನ್ನ ಪ್ರಾಣವೇ ಇದೆ. ಅವರಿಲ್ಲದೆ ನಾನು ಶೂನ್ಯಕ್ಕೆ ಸಮಾನ.
ಯಾವ ರಾಜ ಸಂಪೂರ್ಣ ಪುತ್ರ ಮೋಹದಲ್ಲಿ ಮುಳುಗಿ ಋಷಿ ಮಹರ್ಷಿಗಳ ಕಲ್ಯಾಣಕ್ಕೆ ಅಸಮರ್ಥನೋ, ಅಂಥವನಿಗೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಯಾವ ಅಧಿಕಾರವೂ ಇಲ್ಲ.
ರಾಮ, ಮಹರ್ಷಿ, ನನಗೆ ಸ್ವಲ್ಪ ಸಮಯ ಕೊಡಬೇಕು. ನೀವು ನನ್ನ ಮಸ್ತಕವೇ ಕೆಲಸ ಮಾಡುತ್ತಿಲ್ಲ.
ಮಹಾರಾಜ, ಈ ನಿರ್ಣಯ ವ್ಯಕ್ತಿಗತವಾದ ನಿರ್ಣಯವಲ್ಲ. ಈ ನಿರ್ಣಯ ರಾಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟದ್ದು. ನೀವು ಇಲ್ಲಿ ಚಕ್ರವರ್ತಿಯ ಹಾಗೆ ಯೋಚನೆ ಮಾಡಬೇಕೇ ವಿನಃ ಒಬ್ಬ ಕುಬ್ಜ ತಂದೆಯಾಗಿ ಅಲ್ಲ. ಸಾಮ್ರಾಟರು ಇಂತಹ ನಿರ್ಣಯಗಳನ್ನು ಶೀಘ್ರವಾಗಿಯೇ ತೆಗೆದುಕೊಳ್ಳಬೇಕಾಗುತ್ತದೆ.
ಮಹರ್ಷಿ, ನನ್ನ ಆಳ್ವಿಕೆಯಲ್ಲಿ ಯಾವತ್ತೂ ಯಾವುದೇ ಎಂತಹುದೇ ದೊಡ್ಡ ನಿರ್ಣಯಗಳಾದರೂ ಅವುಗಳಿಗೆ ಸಮಯ ವ್ಯರ್ಥ ವ್ಯತೀತವಾಗಿಲ್ಲ. ಆದರೆ ಇವತ್ತು ನನ್ನ ಮಕ್ಕಳು ಪಣಕ್ಕಿದ್ದಾರೆ. ಮೊದಲ ಬಾರಿ ನನ್ನ ಮನಸ್ಸು ವಿಚಲಿತಗೊಳ್ಳುತ್ತಿದೆ.
ಸರಿ ಮಹಾರಾಜ, ನೀವು ನಿಮ್ಮ ಮನಸ್ಸಿನ ವಿಚಲತೆಯನ್ನು ಸರಿಪಡಿಸಿಕೊಳ್ಳಿ. ನಾನು ಮತ್ತೊಮ್ಮೆ ಬರುತ್ತೇನೆ. ಆದರೆ ಆಗ ನೀವು ಒಂದು ನಿರ್ಣಯಕ್ಕೆ ಬರದಿದ್ದರೆ ನನ್ನ ಕ್ರೋಧ ನನ್ನ ವಶದಲ್ಲಿರುವುದಿಲ್ಲ.
ಮಹರ್ಷಿ ವಿಶ್ವಾಮಿತ್ರರು ಮಹಾರಾಜ ದಶರಥನನ್ನು ಧರ್ಮ ಸಂಕಟದಲ್ಲಿ ಹಾಕಿದರು. ಸುಮಂತನ ಸಲಹೆ ಪಡೆದು ಅವರು ಗುರು ವಸಿಷ್ಠರ ಹತ್ತಿರ ಈ ಸಮಸ್ಯೆಯ ಪರಿಹಾರಕ್ಕಾಗಿ ಹೋದರು. ವಸಿಷ್ಠರ ಸಲಹೆ ಅವರ ಎಲ್ಲಾ ಸಂಕಟಗಳ ಪರಿಹಾರವಾಗಿತ್ತು.
ಮಹರ್ಷಿ ವಿಶ್ವಾಮಿತ್ರರ ಯೋಗ್ಯತೆ ಹಾಗೂ ಅವರ ನಿರ್ಣಯಗಳಲ್ಲಿ ನನಗೆ ಯಾವುದೇ ಸಂದೇಹವಿಲ್ಲ. ಅಯೋಧ್ಯಾ ನರೇಶ, ನಾವು ನಿಮಗೆ ಮೊದಲೇ ಹೇಳಿದ್ದೆವು, ನಿಮ್ಮ ಮಕ್ಕಳು ಅಸಾಧಾರಣರು. ಅವರ ಜನ್ಮವಾಗಿದ್ದೇ ಲೋಕಕಲ್ಯಾಣಕ್ಕಾಗಿ. ನೀವು ಅವರ ಮೇಲಿನ ಮೋಹದಲ್ಲಿ ಅವರನ್ನು ತಡೆದರೆ ಅದು ಜಗತ್ತಿಗೆ ಅಶುಭ.
ಹೀಗೆ ಹೇಳಬೇಡಿ ಗುರುದೇವ, ನಿಮಗೆ ತಿಳಿದೇ ಇದೆ.
ನಾನು ಎಲ್ಲವನ್ನೂ ತಿಳಿದಿದ್ದೇನೆ ಮಹಾರಾಜ. ಅದಕ್ಕೆ ನಿಮ್ಮ ಮತ್ತು ಪ್ರಜೆಗಳ ಒಳಿತಿಗಾಗಿ ಹೇಳುತ್ತಿದ್ದೇನೆ. ಸತ್ಯ, ನ್ಯಾಯ ಮತ್ತು ಧರ್ಮದ ರಕ್ಷಣೆಗಾಗಿ ಸಂಪೂರ್ಣ ಸಂಸಾರ ರಘುವಂಶದೆಡೆಗೆ ನೋಡುತ್ತಿದೆ. ಹೀಗಿದ್ದಾಗ ನೀವು ದುರ್ಬಲರಾದರೆ ಹೇಗೆ? ನಿಮಗೆ ಸಂಸಾರದ ಚಿಂತೆ ಇಲ್ಲವೇ? ನಿಮ್ಮ ಮೇಲೆ ಋಷಿ ಮಹರ್ಷಿಗಳ ರಕ್ಷಣೆಯ ಭಾರವಿಲ್ಲವೇ? ಅಯೋಧ್ಯಾಪತಿ, ನಿಮಗೆ ನಿಮ್ಮ ರಾಜಧರ್ಮವು ನೆನಪಿಗೆ ಬರುತ್ತಿಲ್ಲವೇ?
ನನಗೆ ಎಲ್ಲವೂ ನೆನಪಿನಲ್ಲಿದೆ ಗುರುದೇವ, ಎಲ್ಲವೂ ನೆನಪಿನಲ್ಲಿದೆ. ಆದರೆ
ನಾನು ಹೇಳುವುದೆಲ್ಲವೂ ಹೇಳಿ ಮುಗಿಸಿದ್ದೇನೆ ಮಹಾರಾಜ. ಈಗ ಮುಂದಿನ ನಿರ್ಣಯವೆಲ್ಲ ನಿಮ್ಮದೇ. ಆದರೆ ಯಾವ ನಿರ್ಣಯ ತೆಗೆದುಕೊಳ್ಳಬೇಕಾದರೂ ನೀವು ರಘುವಂಶದವರು ಅನ್ನೋದನ್ನ ಮರೆಯದೆ ತೆಗೆದುಕೊಳ್ಳಿ.
ನಾರಾಯಣ ನಾರಾಯಣ, ಇದೆಂತಹ ಸಂಕಟದ ಕಾಲ ಪ್ರಭು. ಮಹರ್ಷಿ ವಿಶ್ವಾಮಿತ್ರರು ಅಯೋಧ್ಯೆಯ ನರೇಶನಿಗೆ ಇಂತಹ ಸಂಕಟದಲ್ಲಿ ಯಾಕೆ ಸಿಲುಕಿಸುತ್ತಿದ್ದಾರೆ?
ದೇವರ್ಷಿ, ಏನು ಶ್ರೀರಾಮ ತಮ್ಮ ಕರ್ತವ್ಯ ಪಾಲನೆ ಮಾಡಬಾರದೆ?
ಕರ್ತವ್ಯದ ಪಾಲನೆ ಎಲ್ಲವೂ ಸರಿ ಮಹಾದೇವ, ಆದರೆ ದಶರಥ ರಾಮನಿಲ್ಲದೆ ಜೀವಿಸಬಹುದಾ? ಅವರ ಪ್ರಾಣದ ಚಿಂತೆ ಯಾರಿಗೂ ಇಲ್ಲವೇ?
ಭೂಲೋಕದಲ್ಲಿ ಯಾರಿಗೆ ತಾನೇ ಮೋಹ ಮಾಯಗಳನ್ನು ಗೆಲ್ಲಕ್ಕಾಗಿರುವುದು? ಆದರೆ ಅಯೋಧ್ಯಾಪತಿಗೆ ರಾಮ ಕೇವಲ ಅವರ ಪುತ್ರನಲ್ಲ, ಅವನು ಸಮಸ್ತ ಸಂಸಾರದ ರಕ್ಷಕನೆಂಬ ಅರಿವು ಆಗಬೇಕಾಗಿದೆ.
ನಾರಾಯಣ ನಾರಾಯಣ, ಹಾಗಾದರೆ ಮಹರ್ಷಿ ವಿಶ್ವಾಮಿತ್ರರು ನಿಮ್ಮ ಪ್ರೇರಣೆಯಿಂದ ಅಯೋಧ್ಯೆಗೆ ಹೋಗಿರುವರು ಎಂದಾಯಿತು ಅಲ್ಲವೇ ಮಹಾದೇವ?
ನಾರದರೆ, ಎಲ್ಲವೂ ವಿಧಿಯ ವಿಧಾನದ ಹಾಗೆ ನಡೆಯುತ್ತಿದೆ.
ಆದರೆ ಇದರ ಪರಿಣಾಮವೇನಾಗುವುದು ಮಹಾದೇವ?
ಪರಿಣಾಮವನ್ನು ತಿಳಿಯಲು ನೀವೇ ಸ್ವಯಂ ಅಯೋಧ್ಯಾಪತಿಯ ನಿರ್ಣಯವನ್ನು ಕೇಳಿಬಿಡಿ ನಾರದ.
ನಾವು ನಿಮ್ಮ ಬೇಡಿಕೆಯನ್ನು ವಿಮರ್ಶಿಸಿದ್ದೇವೆ ಮಹರ್ಷಿ, ಹೀಗಾಗಿ ನಾವೊಂದು ನಿರ್ಣಯಕ್ಕೆ ಬಂದಿದ್ದೇವೆ. ನೀವು ರಾಮ ಲಕ್ಷ್ಮಣರ ಬದಲಾಗಿ ಅಯೋಧ್ಯೆಯ ಸಂಪೂರ್ಣ ಸೇನಾಬಲವನ್ನು ಕರೆದುಕೊಂಡು ಹೋಗಬಹುದು. ಅದು ಕಡಿಮೆಯಾದರೆ ಭರತ ಶತ್ರುಘ್ನರನ್ನು ಕರೆದೊಯ್ಯಬಹುದು ಮಹರ್ಷಿ.
ಸಾಮ್ರಾಟ್, ನೀವು ನನ್ನ ಸಮಯವನ್ನ ವಿನಾಕಾರಣ ಕಳೆಯುತ್ತಿದ್ದೀರಾ. ನೀವೇ ಕೊಟ್ಟ ವಚನವನ್ನು ನೀವೇ ಮರೆಯುತ್ತಿದ್ದೀರಾ. ಏನೆಂದುಕೊಂಡಿದ್ದೀರಾ ನೀವು? ಪ್ರಜೆಗಳು ಕೇವಲ ನಿಮ್ಮ ಸುಖ ಸಾಧನಕ್ಕಾಗಿ ಸುಖ ದುಃಖಗಳನ್ನು ಮರೆತು ಹೋರಾಟ ಮಾಡಲಿ, ನೀವು ಮಾತ್ರ ಇಲ್ಲಿ ಅರಮನೆಯಲ್ಲಿ ಕುಳಿತು ಪುತ್ರ ಸುಖವನ್ನು ಪಡೆಯುತ್ತಿರಬೇಕಾ?
ಇಲ್ಲ ಮಹರ್ಷಿ, ಇಲ್ಲ. ನಾನು ರಘುವಂಶಿ. ಒಬ್ಬ ರಘುವಂಶಿ ಹೀಗೆ ಯೋಚಿಸುವುದಿಲ್ಲ.
ಹಾಗಿದ್ದಲ್ಲಿ ನಿರ್ಣಯಕ್ಕೆ ಯಾಕೆ ಇಷ್ಟೊಂದು ಸಮಯ? ರಘುವಂಶದವರಿಗೆ ವಚನಕ್ಕೆ ಮಿಗಿಲಾದ್ದು ಏನೂ ಇಲ್ಲ ಎಂಬುದಕ್ಕೆ ಜಗತ್ತೇ ಸಾಕ್ಷಿಯಾಗಿದೆ. ಈಗ ವಿಚಾರ ಮಂಥನ ಮಾಡದೆ ನನ್ನ ಜೊತೆ ರಾಮಲಕ್ಷ್ಮಣರನ್ನು ಕಳುಹಿಸಿಕೊಡಿ.
ಆಯಿತು ಆಯಿತು ಮಹರ್ಷಿ. ನಾನು ಅಯೋಧ್ಯಾಪತಿ ದಶರಥ. ನನ್ನ ಪ್ರಾಣಕ್ಕೂ ಹೆಚ್ಚು ಪ್ರಿಯರಾದ ರಾಮ ಲಕ್ಷ್ಮಣರನ್ನ ನಿಮ್ಮ ಜೊತೆ ಹೋಗುವ ಅನುಮತಿ ನೀಡುತ್ತಿದ್ದೇನೆ.
ದಶರಥ ವಿಶ್ವಾಮಿತ್ರರಿಗೆ ತಾವೇ ನಿರಾಶರಾಗುವ ವಚನ ಕೊಟ್ಟು ಬಿಟ್ಟಿದ್ದರು. ಆದರೆ ಈಗ ಬೇಡದಿದ್ದರೂ ತಮ್ಮ ವಚನದಿಂದ ಹಿಂದೇಟು ಹಾಕಲಾಗಲಿಲ್ಲ. ಯಾಕಂದರೆ ರಘುಕುಲದ ಪರಂಪರೆ ಪ್ರಾಣಕ್ಕೂ ಮಿಗಿಲು ತಮ್ಮ ಕರ್ತವ್ಯದ ರಕ್ಷಣೆ.
ರಘುಕುಲ ಪದ್ಧತಿ ಎಂದಿಗೂ ಮೆರೆದಿದೆ, ಪ್ರಾಣ ಹೋಗದಿ ಮಾತು ಹೋಗದು, ಜಗದಲ್ಲಿ ಪಾಪದ ಶೇಷವುಳಿಯದು, ಜಗದಲ್ಲಿ ಪಾಪದ ಶೇಷವುಳಿಯದು. ರಘುಕುಲ ಕಿರೀಟ ಹೇ ರಾಮ.
ಮತ್ತೊಮ್ಮೆ ಭೇಟಿಯಾಗೋಣ. ಪ್ರತಿದಿನ ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ಆದರೆ ಮನಪಾವನ ಜಗಪಾವನ.